ओम हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणदेवानिरस्तग्रहविक्रमं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्तितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्य हरिप्रीति सविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः वादिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे ह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् प्रदक्षिणीकृत्य गिरिं स्ववर्गैः मुदार्पितं पर्वतरूपधारी बलिं च कृष्णशतमन्युमन्यु विवर्धनो सावररी चकार भगवन्त ತಾನು ಪರ್ವತಕ್ಕೆ ಎಲ್ಲ ಆಹುತಿಯನ್ನು ಕೊಡಿಸಿ ತಾನೇ ಪರ್ವತದ ಆಕಾರದಲ್ಲಿ ಪರ್ವತ ರೂಪಧಾರಿ ಸ್ವವರ್ಗೈಹಿ ಮುದಾರ್ಪಿತಂ ತಾನು ತನ್ನವರು ಕೊಟ್ಟಿರತಕ್ಕಂಥ ಪರ್ವತಕ್ಕೆ ನೈವೇದ್ಯ ಮಾಡಬೇಕು ಅಂತ ತಾನು ಹೇಳಿದ್ದಕ್ಕೆ ಎಲ್ಲರೂ ಕೊಟ್ಟದ್ದಕ್ಕೆ ಅವೆಲ್ಲವನ್ನು ತಾನು ಸ್ವೀಕಾರ ಮಾಡಿದ. ಅಷ್ಟೇ ಅಲ್ಲ, ಪರ್ವತಕ್ಕೆ ಪ್ರದಕ್ಷಿಣೆ ತಾನೇ ಮುಂದೆ ನಿಂತು ಮಾಡಿಸಿದ. ಶತಮನ್ಯು ಅಂತ ಕರೆಸಿಕೊಂಡಿರ್ತಕ್ಕಂಥ ಇಂದ್ರದೇವರಿಗೆ ವಿಶೇಷವಾಗಿ ಸಿಟ್ಟು ಬರುವಂತೆ ಮಾಡಿದ. ಸಹಸ್ರ ನೇತ್ರೋಪಿ ಸಕೃಷ್ಣ ಸತ್ವಂ ಮನಾಗ ವಿಜ್ಞಾಯ ದಿದೇಶ ಮೇಘಾನ್ ಪ್ರವರ್ಷಣಾರ್ಥಂ ನಿಗಮೈಕ ವೇದ್ಯೆ ಕಿಮಕ್ಷಿ ಬಾಹುಲ್ಯಮುಪೈತಿ ಕೃತ್ಯಂ. ಅರೆ ಕೆಡತಾ ಇದ್ದಾರೆ ಇಂದ್ರದೇವರು. ಸಹಸ್ರ ನೇತ್ರೋಪಿ, ಸಾವಿರ ಕಣ್ಣಿತ್ತವರಿಗೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇಂದ್ರದೇವರಿಗೆ ಸಾವಿರ ಕಣ್ಣಿದ್ರು, ಕೃಷ್ಣನ ಸಾಮರ್ಥ್ಯ ಸ ಕೃಷ್ಣ ಸತ್ವಂ ಮನಾಗ ವಿಜ್ಞಾಯ ಸ್ವಲ್ಪವೂ ಗೊತ್ತಾಗದೇ ಆಯಿತು. ಅದಕ್ಕೆ ಜೋರಾಗಿ ಮಳೆ ಸುರಿಸೋದಕ್ಕೆ ಪ್ರವರ್ಷಣಾರ್ಥಂ ವಿದೇಶ ಮೇಘಾನ್, ಮಳೆ ಸುರಿಸಲಿಕ್ಕೆ ಮೇಘಗಳನ್ನ ಕಳಿಸಿಕೊಟ್ಟ ಇಂದ್ರದೇವರು. ವೈದೈಕ ವೇದ್ಯನಾಗಿರತಕ್ಕ ನಿಗಮೈಕ ವೇದ್ಯೆ ಕಿಮಕ್ಷಿ ಬಾಹುಲ್ಯಂ ಉಪೈತಿ ಕೃತ್ಯಂ. ಅವನ ಅನುಗ್ರಹ ಇದ್ದರೇನೆ ಅವನ ಕುರುತಾದ ತಿಳುವಳಿಕೆ ನಮಗಿರಲಿಕ್ಕೆ. ಭಗವಂತನ ಇಚ್ಛೆ ಇಲ್ಲದಿದ್ದರೆ ಅವನ ತಿಳುವಳಿಕೆ ನಮಗೆ ಬರಲ್ಲ. ನೀ ತಿಳಿಸಿದರೆ ತಿಳವೇ, ಮರೆಸಿದರೆ ಮರೆವೇ ಅಂತ ದಾಸರಾಯರು ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಇಂದ್ರದೇವರಿಗೆ ತನ್ನ ತಾನು ಯಾರು ಎಂಬುದು ತಿಳಿಸದೆ ಮರೆಮಾಚಿದರೆ ತಿಳಿದುಕೊಳ್ಳುವ ಸಾಮರ್ಥ್ಯ ಇಂದ್ರದೇವರಿಗಿರಲ್ಲ, ಯಾರಿಗೂ ಇರಲ್ಲ. ದೇವ ತನ್ನನ್ನು ತಾನು ಮರೆಮಾಚಿಕೊಂಡರೆ, ತನ್ನ ಕುರಿತು ತಿಳಿಸಬಾರದು ಅಂತ ಸಂಕಲ್ಪ ಮಾಡಿದರೆ, ಅವನ ಕುರಿತು ತಿಳಿಯದಂತ ಸಾಮರ್ಥ್ಯ ಯಾರಿಗೂ ಇರಲ್ಲ. ಅದನ್ನೇ ಭಾಗವತದಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ಮುಹ್ಯಂತಿಯಂ ಸೂರಯ, ಜ್ಞಾನಿಗಳಾದರೂ ಕೂಡ ಭಗವಂತ ತನ್ನ ಕುರಿತಾದ ತಿಳುವಳಿಕೆಯನ್ನು ಕೊಡದಿದ್ದರೆ ಎಲ್ಲರಿಗೆ ಮೋಹವೇ ಬಂದು ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ತಾನು ತನ್ನ ಕುರಿತು ತಿಳಿಸಬಾರದು ಅಂತ ಸಂಕಲ್ಪ ಮಾಡಿಕೊಂಡ್ರೆ, ಕಿಮ ಅಕ್ಷಿಬಾಹುಲ್ಯಂ ಉಪಯೀತು ಕೃತ್ಯಂ, ಹೆಚ್ಚು ಕಣ್ಣಿದ್ರೆ ಏನು ಉಪಯೋಗ? ಏನೂ ಉಪಯೋಗವಿಲ್ಲ. ಅವ ತಿಳಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ದೇವರನ್ನ ನೋಡಲಿಕ್ಕೆ ದೇವರು ಕೊಟ್ಟ ಒಳಗಣ್ಣು ಬೇಕಷ್ಟೇ ಹೊರತು ಹೊರಗಿನ ಗಣ್ಣು ಅನೇಕ ಇಟ್ಟುಕೊಂಡು ಏನು ಉಪಯೋಗ? ನಂತರ ಶತಕ್ರತೌ ವರ್ಷ ದೇವಾಸು ದೇವೋ ಗಿರಿಂ ಸಮುದ್ರತ್ಯ ಬಭೂವ ತೂಷ್ಣೀಂ ಜುಹಿಷ್ಠು ಸ್ಥಾನ ಶ್ವಾಸಮ ಶತ್ರುಕ ಶೌರ್ಯಂ ತದಾದ್ಯ ವೈರ್ಯುದ್ಧರಣಂ ಹಿ ಕಾರ್ಯಂ. ಅಲ್ಲಿ ಹೇಳ್ತಾರೆ, ಶತಕ್ರತೌ ವರ್ಷತಿ ವಾಸುದೇವ, ಇಂದ್ರದೇವರು ಮಳೆ ಸುರಿಸ್ಲಿಕ್ಕೆ ತೊಡಗ್ತಾ ಇದ್ದಾರೆ. ಅವಾಗ ಗೋವರ್ಧನ ಪರ್ವತವನ್ನ ಶ್ರೀಕೃಷ್ಣ, ವಾಸುದೇವನಾಗಿರ್ತಕ್ಕಂತಹ ಶ್ರೀಕೃಷ್ಣ ಗಿರಿಂ ಸಮುದ್ರತ್ಯ, ಗಿರಿಯನ್ನ ಎತ್ತಿ ಬಭೂವ ತೂಷ್ಣೀಂ, ಸುಮ್ಮನೆ ನಿಂತು ಬಿಟ್ಟ, ಏನು ಮಾತಾಡಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಜಿಹೀರ್ಷುಭಿ ಸ್ವ ಅಸಮ ಶತ್ರು ಶೌರ್ಯಂ, ಅಂದ್ರೆ ತಮಗೆ ಸಮಾನವಲ್ಲದ ಶತ್ರುಗಳ ಶೌರ್ಯವನ್ನ ಬಗ್ಗುಬಡಿಯಲಿಕ್ಕೆ ಏನು ಮಾಡಬೇಕು? ಅವರ ಹಿಂದೆ ಇದ್ದಿರತಕ್ಕಂಥ ತದಾದ್ಯ ವೈರ್ಯುದ್ಧರಣಂ ಹಿ ಕಾರ್ಯಂ, ಅಂದರೆ ಒಬ್ಬ ಶತ್ರುವನ್ನ ಬಗ್ಗು ಬಡಿಯಬೇಕಾದ್ರೆ ಇನ್ನೊಬ್ಬ ಶತ್ರುವನ್ನ ಮೇಲಕ್ಕೆ ತಂದ್ರೆ ಆಯಿತು. ಅಂದ್ರೆ ಏನ್ ಮಾಡಿದ ಕೃಷ್ಣ ಇಲ್ಲಿ ಅಂತ ಒಟ್ಟ ಅದಕ್ಕೆ ಹೇಳ್ತಾ ಇದ್ದಾರೆ, ಪರ್ವತಗಳಿಗೆ ಶತ್ರು ಇಂದ್ರದೇವರು, ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದ ಇವರ ಎಲ್ಲ ಪುರಾಣದಲ್ಲಿ ವೇದಗಳಲ್ಲಿ ಇದೆ. ಇಂದ್ರದೇವರ ವೈರಿಗಳೆಲ್ಲ ಪರ್ವತಗಳು, ಗೋವರ್ಧನವೂ ಒಂದು ಪರ್ವತವೇ. ಅದಕ್ಕೆ ಇಂದ್ರದೇವರನ್ನ ಬಗ್ಗು ಬಡಿಯಬೇಕಾದರೆ ಅವರ ಶತ್ರುವನ್ನ ಮೇಲಕ್ಕೆತ್ತಿದ ಭಗವಂತ, ಇಂದ್ರ ಶತ್ರುವಾದ ಪರ್ವತವನ್ನ ಮೇಲಕ್ಕೆತ್ತಿದ. ಅದರ ಮೂಲಕ ಏನಾಯಿತು ಅಂದ್ರೆ, ಇಬ್ಬರು ಶತ್ರುಗಳು ಇಬ್ಬರು ಇದ್ದಾರೆ, ಅದರಲ್ಲಿ ಒಬ್ಬರಿಗೆ ಒಬ್ಬ ಶತ್ರು ಆದರೆ ಅವನನ್ನ ಮೇಲಕ್ಕೆ ಹಿಡಿದ್ರೆ ಇವ್ರು ಇನ್ನಷ್ಟು ಜಾಸ್ತಿ ಆಗತ್ತೆ. ಓ, ನನ್ನ ಶತ್ರುವಿಗೆ ಇವನು ಸಾಥಿ ಕೊಡ್ತಾನೇನು ಅಂತ. ಆ ರೀತಿಯಲ್ಲಿ ಕೃಷ್ಣ ಇಂದ್ರ ಶತ್ರುವಾದ ಪರ್ವತವನ್ನೇ ಮೇಲಕ್ಕೆತ್ತಿದ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲ, ಶತ್ರು ಅಲ್ಪ ಸಾಮರ್ಥ್ಯದವನಾಗಿದ್ರೆ ಶೂರನಾದವ ಅವನನ್ನ ಎದುರಿಸುತ್ತಾರಲ್ಲ, ಸುಮ್ಮನೆ ವೇಸ್ಟ್ ಅಂತ ಹೇಳಿ ಅದಕ್ಕೇನು ಮಾಡ್ತಾ ಇದ್ದಾರೆ, ಇಂದ್ರದನ್ನ ತಾನೇ ಎದುರಿಸದೆ ಗೋವರ್ಧನವನ್ನ ಮುಂದಿಟ್ಟ. ಅಂದರೆ ನಿನಗೆ ಸಮಾನ ಶತ್ರು ನಾನಲ್ಲ, ಈ ಪರ್ವತ ಸಾಕು ಅಂತ. ಇನ್ನರ್ಥ, ನೀನು ಅಂದುಕೊಂಡಿದ್ಯಾ ಪರ್ವತ ಕಡಿಮೆ ಅಂತ, ನಾನು ಹಿಂದೆ ನಿಂತರೆ ನೀನು ಪರ್ವತವನ್ನು ಏನು ಮಾಡ್ಕೊಳ್ಳಿಕ್ಕಾಗಲ್ಲ. ನಿನ್ನ ಸಾಮರ್ಥ್ಯವೆಲ್ಲ ಹೋಗಿಬಿಡುತ್ತೆ ಎಂಬುದು ನಾನಾ ಅರ್ಥವನ್ನ ಕೃಷ್ಣ ತೋರ್ತಾ ಬರ್ತಾ ಇದ್ದಾನೆ. ನಂತರ ಮಹೇಶ್ವರೇ ಬುಭೃತಿ ಜಾಗರೂಕೆ ಸ್ವಯಂ ಚ ಬುಭೃತ್ ಕಿಲ ಬುದ್ಧಿ ಶೂನ್ಯ ಸೈತ್ಯಮರಷ ದಿವ ಭೂಧರೇಂದ್ರಂ ಕರೇಣ ಭೂಮೇ ರುದಬೀಭಿದತ್ತಂ. ಈ ಪರ್ವತಕ್ಕೆ ಹೆಸರು ಭೂಧರ ಅಂತ. ಭೂಧರೇಂದ್ರ ಅಂದ್ರೇನು ವಿಶೇಷವಾದ ಈ ಪರ್ವತ ಶ್ರೇಷ್ಠ. ಇತರ ಪರ್ವತಗಳನ್ನು ಬಿಟ್ಟು ಈ ಪರ್ವತವನ್ನೇ ಎತ್ತಲಿಕ್ಕೆ ಕಾರಣ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಅನೇಕ ಶ್ರೇಷ್ಠ ಪರ್ವತಗಳಿದ್ದರೂ ಕೂಡ ಈ ಪರ್ವತ ಗೋವುಗಳಿಗೆ ಬೇಕಾದ ಮೇವನ್ನು ಕೊಡತಕ್ಕಂಥ ಶ್ರೇಷ್ಠ ಕಾರ್ಯ ಮಾಡ್ತಾ ಇದೆ. ಆದ್ದರಿಂದ ಇದನ್ನ ಭೂಧರೇಂದ್ರ ಅಂತ ಕರೀತಾ ಇದ್ದಾರೆ. ಹಾ, ಆದ್ದರಿಂದ ಹೇಳ್ತಾ ಇದ್ದಾನೆ ಭಗವಂತ, ಇದಕ್ಕೆ ಭೂಧರ ಅಂತ ಹೆಸರು. ಪರ್ವತಕ್ಕೆ ಭೂಮಿಯನ್ನು ಹೊತ್ತಿರೋದು ಅಂತ, ಇಡೀ ಭೂಮಿಯನ್ನೇ ಹೊತ್ತಿರತಕ್ಕಂಥ ಸಮರ್ಥ ನಾನು. ನಾನೇ ಎಚ್ಚರದಿಂದ ಅದನ್ನು ಹಿಡಿದಿರುವಾಗ ಈ ಬುದ್ಧಿಶೂನ್ಯವಾದಂಥ ಪರ್ವತ, ಅದಕ್ಕೇನು ಬುದ್ಧಿ ಇದೆ? ಬುದ್ಧಿ ಇಲ್ಲದೇ ಇರತಕ್ಕಂಥ ಪರ್ವತ, ಅದಕ್ಕೆ ಭೂಧರ ಅಂತ ಹೆಸರು ಹೇಗೆ ಬರುತ್ತೆ ಎಂಬ ಕೋಪದಿಂದ ಕೃಷ್ಣ ಆ ಪರ್ವತವನ್ನು ಒಂದೇ ಕೈಯಿಂದ ಮೇಲಕ್ಕೆತ್ತಿದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಳ್ತಾ ಇದ್ದಾರೆ, ಇಂದ್ರದೇವರಿಗೂ ಪಾಠ ಹೇಳಿದ, ಗೋವರ್ಧನಗಿರಿಗೂ ಪಾಠ ಹೇಳಿದ. ಅಹಂಕಾರ ಯಾರಿಗೆ ಬಂದರೂ ನಾನು ತಡೆಯಲ್ಲ ಅಂತ ತೋರಿಕೊಟ್ಟ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂಧಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೇ ಸಂಜಾತ ಸುರಮಂಡಲೀಶು ಮಹಿತ ಸರ್ಗೋ ಮುದಾಂ ಪಂಚಮಃ. ಐದನೇ ಸರ್ಗವನ್ನ ಪೂರ್ಣಗೊಳಿಸಿ ಆರನೇ ಸರ್ಗಕ್ಕೆ ಬರ್ತಾ ಇದ್ದಾರೆ. ಮಹೇಂದ್ರ ವಿಜ್ಞಪ್ತ ಘನಾಲಿ ಮುಕ್ತ ಪಯ ಪ್ರವಾಹ ವೃತ ಭಿನ್ನ ಭಾಗಂ ಮುಕುಂದ ಹಸ್ತೋದ್ಧತ ಮದ್ರಿ ರಾಜ ಮನುದ್ರತಂ ತಂ ಮನುಜ ವ್ಯಜಾನನ್. ಇಂದ್ರದೇವರು ವಿಶೇಷವಾಗಿರತಕ್ಕಂಥ ಅಪಾರ ವೃಷ್ಟಿ ಸುರಿಸಿದರು. ಕೃಷ್ಣ ಏನೋ ಬೆಟ್ಟ ಎತ್ತಿದ್ದ, ಎತ್ತಿದ್ರು ಆ ಮಳೆ ಎಷ್ಟಿತ್ತು ಅಂದ್ರೆ ಆ ಪರ್ವತವನ್ನ ಎತ್ತಿದಾಗ ಪರ್ವತಕ್ಕೂ ಭೂಮಿಗೂ ಮಧ್ಯಭಾಗ ಇರುತ್ತಲ್ಲ, ಅದು ನೀರಿಂದ ತುಂಬಿ ಹೋದದ್ದರಿಂದ, ನೀರು ತುಂಬಿ ಹೋಗಿತ್ತು ಅದರಿಂದ ಪರ್ವತ ಎತ್ತಿದ್ದೇ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹೇಂದ್ರ ವಿಜ್ಞಪ್ತ ಘನ ಅಲಿ ಮುಗ್ಧ ಪಯ ಪ್ರವಾಹ ವೃತ ಭಿನ್ನ ಭಾಗಂ. ಇಂದ್ರದೇವರ ಆಜ್ಞೆಯಿಂದ ಮೇಘಗಳ ಸಾಲು ವಿಶೇಷವಾದ ನೀರನ್ನು ತುಂಬಿದೆ. ಆ ಜಲ ಪ್ರವಾಹ ಏನಾಯಿತು ಅಂದರೆ ಅದರಿಂದ ಆ ಕೀಳಿದಂಥ ಪರ್ವತದ ಬುಡ ಪ್ರದೇಶ ಮೇಲಕ್ಕೆದ್ದಿದ್ರೂ ಅದು ಎದ್ದದ್ದೇ ಗೊತ್ತಾಗಿಲ್ಲ, ಅಷ್ಟರವರೆಗೆ ನೀರು ಹರಿತಾ ಇರೋದರಿಂದ. ಕೊನೆಗೆ ನೋಡಿದರೆ ಗೋವರ್ಧನ ಪರ್ವತ ಎತ್ತಿದ್ದೇ ಗೊತ್ತಾಗಿಲ್ಲ, ಅಷ್ಟು ಪ್ರವಾಹ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಗುರಿ ಅಂದರೆ ಎತ್ತಿದ ಪರ್ವತವು ಎತ್ತಿಲ್ಲ ಎಂಬುವ ಥರ ಕಾಣ್ತಿತ್ತು ಅಂದರೆ ಕಳೆಗೆ ಅಷ್ಟು ಪ್ರವಾಹ ಇತ್ತು ಎಂಬುದನ್ನು ತೋರಿಕೊಡ್ತಾರೆ. ಅಂದರೆ ಅಲ್ಲಿ ನೋಡಬೇಕಾಗಿದ್ದಿಷ್ಟೇ, ಬೆಟ್ಟದಲ್ಲೂ ಇವನೇ, ಬೆಟ್ಟ ಎತ್ತಿದ್ದು ಇವನೇ, ಮೇಘಗಳಲ್ಲೂ ಇವನೇ, ಮಳೆ ಸುರಿಸೋದು ಇವನೇ, ಅಶ್ವತಂತ್ರರಾದ ಇಂದ್ರ ದೇವರಲ್ಲೂ ಇವನೇ, ಅವರ ಮೂಲಕ ಮಳೆ ಸುರಿಸೋದು ಇವನೇ. ಇವನೇ ಎಲ್ಲ ಕಡೆ ನಿಂತು ಆಕಳಗಳಲ್ಲಿ ಗೋಪರಲ್ಲಿ ನಿಂತುಕೊಂಡು ಅವರೆಲ್ಲರನ್ನ ರಕ್ಷಣೆ ಮಾಡಿದ್ದಿವನೇ. ಒಬ್ಬನೇ ಅನೇಕ ರೂಪಗಳಿಂದ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ನಂತರ ವರ್ಷಾಸು ವರ್ಷ ಸಹತಾಂ ಅಧಿಗಮ್ಯ ವಾರ್ಷು ತಪ್ತುಂ ತಪಃಕೃತ ಪದಸ್ಯ ಪದಂ ಪ್ರಪೇದೆ. ಶರ್ಮಾಣ್ಯ ಜನ್ಮ ನಿಶಿಷಾಯಿ ಶಿಷಾಧೈಶೋರ ಮಹೀಧ್ರೋ ಹೃನ್ಮಧ್ಯ ಲಬ್ಧ ಪರಮಸ್ಯ ತದೋಪಮಾಯ. ಮೇಲೆ ಮಳೆ, ಸುತ್ತ ನೀರು, ಪರ್ವತದ ಮಧ್ಯೆ ಕೆಳಗೆ ಕೃಷ್ಣ. ಈ ಪರ್ವತ ಹೇಗಿತ್ತು ನೋಡ್ತಾ ಇದ್ರೆ, ನಡ್ತಾ ಇದ್ದಾರೆ, ಈ ಪರ್ವತ ಮುಂದಿನ ಜನ್ಮದಲ್ಲಿ ಆನಂದ ಪಡಿಬೇಕಂತ ಒಬ್ಬ ಮುನಿ ಮುಂದಿನ ಜನ್ಮದಲ್ಲಿ ಆನಂದ ಪಡಿಬೇಕು ಅಂತ ನೀರು, ಸುತ್ತು ನೀರು, ಮಳೆಗಳ ಮಧ್ಯೆ ಚಿಂತನೆ ಮಾಡುತ್ತಾ ಕೃಷ್ಣನನ್ನ ತಪಸ್ಸು ಮಾಡುವಂತ ಋಷಿಯಂತೆ ಕಾಣತಾ ಇತ್ತು ಆ ಪರ್ವತ ಅಂದ್ರು. ಯದ್ಯಪಿ ಪರ್ವತ ಅದಕ್ಕೆ ಬುದ್ಧಿ ಇಲ್ಲದಿದ್ದರೂ ಪರ್ವತಾಭಿಮಾನಿ ಜೀವ, ಪರ್ವತ ಮಳೆಯಲ್ಲಿದ್ದಾಗ ಪರ್ವತಾಭಿಮಾನಿಯೂ ಮಳೆಯಲ್ಲಿರಬೇಕಲ್ಲ. ಅದಕ್ಕೆ ಕೃಷ್ಣ ತನ್ನ ಮಧ್ಯೆ ಇರುವಾಗ, ಎತ್ತಿ ನಿಂತಿರುವಾಗ ಪರ್ವತಾಭಿಮಾನಿ ಈ ಥರ, ಮೇಲೆ ಮಳೆ, ಸುತ್ತು ನೀರು, ಮಧ್ಯೆ ಕೃಷ್ಣನನ್ನು ಇಟ್ಟುಕೊಂಡು ಸ್ವಾಮಿ ಉದ್ಧಾರ ಮಾಡುವಂತ ತಪಸ್ಸು ಮಾಡುತ್ತಾ ಇದ್ದದ್ದು ಸತ್ಯ. ಅದನ್ನ ಮೇಲ್ನೋಟಕ್ಕೆ ಹಾಗೆ ವರ್ಣನೆ ಮಾಡುತ್ತಾ ಇದ್ದಾರೆ ವ್ಯಾಜರಾಜರು. ಯದ್ಯಪಿ ಪರ್ವತ ಕಾಣ್ತಾ ಇತ್ತು ಅಂದರೆ, ಓ ಇದೇನು ಉತ್ಪ್ರೇಕ್ಷ, ಪರ್ವತ ಬುದ್ಧಿಹೀನ ಜಡ, ಅದಕ್ಕೆ ತಪಸ್ಸು ಮಾಡುತ್ತೆ, ಹೀಗ್ ಕಾಣ್ತಿತ್ತು ಅಂತ ವಾದರಾಜರು ಹೇಳಿದ್ರು. ಕಣ್ ತೆಗೆದು ನೋಡ್ರಿ, ಪರ್ವತಾಭಿಮಾನಿ ದೇವತಾ ಅಂತ ಇದ್ದೇ ಇದ್ದಾರಲ್ಲ, ಅವರು ಮಾಡಿದ ಕೆಲಸವೇ ಅದು ಅಂತ ಹೇಳ್ತಾ ಇದ್ದ. ಇಲ್ಲಿ ಹೇಳ್ತಾರೆ ವರ್ಷಾಸು ವರ್ಷ ಸಹತಾಂ ಅಧಿಗಮ್ಯ ವಾರ್ಷು ತಪ್ತುಂ ತಪಃ ಕೃತ ಪದಸ್ಯ ಪದಂ ಪ್ರಪೇದೆ. ವಿಶೇಷವಾಗಿ ನೀರಿನಲ್ಲಿ ತಪಸ್ಸು ಮಾಡಲಿಕ್ಕಾಗಿ ಮಳೆಗಾಲದಲ್ಲಿ ಮಳೆಯನ್ನ ಸಹಿಸಿಕೊಂಡು ಈಗ ನೀರಿನಲ್ಲಿ ತಪಸ್ಸು ಮಾಡತೊಡಗುವಂತೆ ಆ ಗೋವರ್ಧನ ಪರ್ವತ ಋಷಿಯಂತೆ ಕಾಣ್ತಾ ಇತ್ತು. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಅಂತಃಕೃಪಾ ವಿಪುಲಧಾರ ವಿಲೋಚನ ಶ್ರೀ ಕಾಂತಾಕ್ಷ ಮೇಘ ವಿಭವೇಕ್ಷಣ ಲೋಲ ನೇತ್ರೈ ಸಂತೋಷ ಹೇತುಷು ಗುಹಾಸು ಗತೈಸ್ತ ಸತ್ವೈ ಕ್ರಾಂತೋ ಬಹಿಶ್ಚ ಘನದರ್ಶಿರದ್ರಿ ರಾಸೀತ್. ಬೆಟ್ಟದ ಒಳಗೆ ಗುಹೆಗಳಿತ್ತು, ಬೆಟ್ಟದ ಹೊರಗಿನ ಪ್ರದೇಶ ಇತ್ತು, ಗುಹೆಗಳಲ್ಲಿ ಪ್ರಾಣಿಗಳು ರಕ್ಷಣೆ ಪಡೆದಿದ್ವು, ಬೆಟ್ಟದ ಹೊರಗಿನ ಪ್ರದೇಶದಲ್ಲೂ ಜನರು ಆ ಕೃಷ್ಣನ ದಯೆಯನ್ನ ನೆನೆಯುತ್ತಾ ಸಂಭ್ರಮ ಪಡ್ತಾ ಇದ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಅಂತಃಕೃಪಾ ವಿಪುಲಧಾರ ವಿಲೋಚನ ಶ್ರೀಕಾಂತಾಖ್ಯ ಮೇಘ ವಿಭವೇಕ್ಷಣ ಲೋಲ ನೇತ್ರೈ. ಮೇಲೆ ಮೇಘಗಳಿವೆ, ಅದು ವಿಪುಲವಾದ ಒಳ್ಳೆ ಧಾರೆಯನ್ನು ಸುರಿಸ್ತಾ ಇದೆ ನೀರು. ಅದು ಆ ಮೇಘವು ಕಪ್ಪು, ನೀರನ್ನು ಸುರಿಸ್ತಾ ಇದೆ. ಇಲ್ಲೊಂದು ಮೇಘವಿದೆ, ಕೃಷ್ಣ ಮೇಘ, ಕರುಣಾವೃಷ್ಟಿಯನ್ನು ಸುರಿಸ್ತಾ ಇದೆ. ನೋಡ್ತಾ ಇದ್ದಾರಂತೆ ಜನರೆಲ್ಲ ಆ ಕೃಷ್ಣ ಎತ್ತಿದ ಬೆಟ್ಟದ ಒಂದು ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕೃಷ್ಣನನ್ನೇ ನೋಡ್ತಾ ಇದ್ದಾರಂತೆ. ಈ ಮೇಘದಿಂದ ಬರುವ ನೀರಿಗಿಂತ ಕೃಷ್ಣನಿಂದ ಬರುವಂತಹ ಕರುಣೆ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಮೇಘವನ್ನು ನೋಡ್ತಾ ಇದ್ರಂತೆ, ಆ ಬೆಟ್ಟದಲ್ಲಿ ಇದ್ರೆ ಮಳೆ ಬರುವಾಗ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೆಟ್ಟದ ಕೆಳಗೆ ಸೇರಿದವರು ಹೌದು, ಆದರೆ ಆ ಮಳೆಯಲ್ಲೇ ಚೂರು ಬಟ್ಟೆ ಹಾಕೊಂಡು ಹೋಗಿ ಹೇಗಿದೆ ಬೆಟ್ಟ, ಹೇಗಿದೆ ಕೃಷ್ಣ, ಹೇಗಿದ್ದಾನೆ ಅಂತ ನೋಡತಕ್ಕಂಥವ್ರು ಇದ್ದಾರೆ. ಅವರು ತಮ್ಮ ವಿಶೇಷವಾದ ಮೇಘ ವಿಭವೇಕ್ಷಣ ಲೋಲ ನೇತ್ರೈಹಿ ಶ್ರೀಕಾಂತಾಖ್ಯ, ಶ್ರೀಕಾಂತನೆಂಬ ಮೇಘವನ್ನು ನೋಡ್ಲಿಕ್ಕಾಗಿ ತಮ್ಮ ಕಣ್ಣಿಂದ, ಆ ಕಣ್ಣು ಹೇಗಿದೆ ಲೋಲ ಅಂದ್ರೆ ದೇವರನ್ನ ನೋಡಿದವರೇ ಸ್ಥಿತಿ ಇಂಥದ್ದೇ, ಆ ಕಣ್ಣು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವನ ಒಂದು ಭಾಗ ನೋಡಿದ್ರೆ ಇನ್ನೊಂದು ಭಾಗ ಕರೆಯುತ್ತೆ, ಇನ್ನೊಂದು ಭಾಗ ನೋಡಿದ್ರೆ ಮತ್ತೊಂದು ಭಾಗ ಕರೆಯುತ್ತೆ ಅಂಗಾಂಗಗಳಲ್ಲಿ. ಅದಕ್ಕೆ ಯಾರ ಕಣ್ಣಾದ್ರೂ ಚಂಚಲ ಆಗಬೇಕಾಗಿದ್ದೆ. ಈ ಮೇಘವನ್ನು ನೋಡಿ ಆಗ್ನ ಲೋಲ ನೇತ್ರೈಹಿ ಚಂಚಲವಾದ ಕಣ್ಣುಗಳಿಂದ ಸಂತೋಷ ಹೇತುಷು ಗುಹಾಸು ಗತೈಸ್ಸ ಸತ್ವೈಹಿ ಕ್ರಾಂತೋ ಬಹಿಶ್ಚ ಘನದರ್ಶಿಭಿರದ್ರಿರಾಸೀತ್. ಆ ಸಂತೋಷವಾಗಿದ್ದಾರೆ ಆ ಗುಹೆಗಳನ್ನು ಪ್ರವೇಶ ಮಾಡಿದ ಪ್ರಾಣಿಗಳು, ಹೊರಗೆ ವಿಶೇಷವಾಗಿ ಮೋಡವನ್ನು ನೋಡುವವರು, ಇವರಿಂದೆಲ್ಲ ಬೆಟ್ಟ ತುಂಬಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ದುಃಖಕರವಾಗಿತ್ತು ಮಳೆ ಬರುವ ಪ್ರಸಂಗ, ಪ್ರವಾಹ ಬರ್ತಾ ಇತ್ತು. ಅಂತಹ ಪ್ರವಾಹದಲ್ಲೂ ಆ ಮಳೆಯಲ್ಲೂ ಕೃಷ್ಣ ಜೊತೆಗಿದ್ದದ್ದಕ್ಕೆ ಅದು ಸಂತೋಷಕ್ಕೆ ಕಾರಣ ಆಯಿತು. ದೊಡ್ಡ ವಿಚಾರ ವಾದಿರಾಜರು ಹೇಳ್ತಾರೆ, ದೇವರು ನಮಗೆ ಜೊತೆಗಿದ್ದರೆ ಅಲ್ಲ, ಯಾರೋ ಬಂದ ನೋಡು, ದೇವರು ನಮ್ಮ ಜೊತೆಗಿದ್ದರೆ ಕಷ್ಟವು ಸುಖ ಆಗಿಬಿಡುತ್ತೆ, ದೇವರು ನಮ್ಮ ಜೊತೆಗಿಲ್ಲದಿದ್ದರೆ ಸುಖವೇ ಕಷ್ಟ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಯದ್ಯಪಿ ಭೀಕರವಾದ ಮಳೆ, ಕೊಚ್ಚಿಕೊಂಡು ಹೋಗತಕ್ಕಂಥ ನೀರು, ಆದ್ದರಿಂದ ಅಂಥ ಒಂದು ಸ್ಥಿತಿಯಲ್ಲಿ ದುಃಖದಿಂದ ಇರಬೇಕಾದ ಸ್ಥಿತಿ ಕಗ್ಗತ್ತಲು. ಇಂಥ ಸ್ಥಿತಿಯಲ್ಲಿ ವಿಶೇಷವಾಗಿ ಕೃಷ್ಣ ಜೊತೆಗಿದ್ದದ್ದಕ್ಕೆ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರೆ, ಕೃಷ್ಣನನ್ನು ನೋಡ್ತಾ ಇದ್ದಾರೆ, ಬೆಟ್ಟ ನೋಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಇಲ್ಲ, ಕೃಷ್ಣನೇ ಇಲ್ಲದೆ ಹೋದರೆ ನಾವು ನಮ್ಮ ಪರಿಸ್ಥಿತಿ ಹೇಗಾಗ್ತಿತ್ತು ಅಂತ ವಿಶೇಷವಾಗಿ ಎಲ್ಲರೂ ದುಃಖ ಪಡ್ತಾ ಇರುವಂತಹ ಸ್ಥಿತಿಯಲ್ಲಿ ಸಂತೋಷ ಪಡ್ತಾ ಇದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸುವರ್ಣ ಶೃಂಗೈಹಿ ಕಲಶೋಪಮಾನೈಹಿ ಮೃಗಾದಿಭಿ ಕೃತ್ರಿಮ ಸನ್ನಿಭೈಶ್ಚ ಗುಹೋಲ್ಲಸದ್ವಾರ ಗಣೈಸ್ಸಮಂತಾತ್ ಋತೋ ಗಿರಿರ್ ಗೋಪುರತೀವ ವಿಷ್ಣೋ. ಕೃಷ್ಣ ಮಧ್ಯದಲ್ಲಿ ನಿಂತಿದ್ದ, ಬೆಟ್ಟ ದೇವರ ಮೇಲಿತ್ತು, ಅವ ಹಿಡ್ಕೊಂಡಿದ್ದ. ಅದಕ್ಕೆ ಈ ಬೆಟ್ಟ ಹೇಗಿತ್ತಪ್ಪ ಅಂದ್ರೆ ಗೋಪುರದಂತೆ ಇತ್ತು ದೇವರ ದೇವಾಲಯಕ್ಕೆ ಅಂತ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಗೋಪುರ ಅಂದ್ರೆ ಚಿನ್ನದ ಕಲಶಗಳಿರಬೇಕು, ಆಮೇಲೆ ವಿಶೇಷವಾಗಿ ದ್ವಾರಗಳಿರಬೇಕು ದೇವಾಲಯಕ್ಕೆ, ಇವೆಲ್ಲ ಇರಬೇಕಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಆ ಬೆಟ್ಟ ಎಂಥದ್ದಾಗಿತ್ತು ಅಂದರೆ ಸುವರ್ಣ ಮೊದಲಾದಂಥ ಧಾತುಗಳಿಂದ ತುಂಬಿದಂಥ ಪರ್ವತ, ಗೋವರ್ಧನ ಗಿರಿಯ ಶಿಖರಗಳು ಧಾತುಗಳಿಂದ ತುಂಬಿದ ಶಿಖರಗಳು. ಸಾಮಾನ್ಯವಾಗಿ ಯಾವುದೇ ಪರ್ವತ ಇರಲಿ, ಆ ಪರ್ವತದ ಫಾರ್ಮೇಷನ್ ಸೈಂಟಿಫಿಕ್ ಆಗಿ ಹೇಳೋ ಕಾಲಕ್ಕೆ ಅದರಲ್ಲಿ ಮೆಟಲ್ ಪಾರ್ಟಿಕಲ್ಸ್ ಏನಿರುತ್ತೆ ಅವೆಲ್ಲ ಗಿರಿ ಪ್ರಾಂತ ಅಲ್ಲಿಗೆ ಬಂದು ಸೇರಿಬಿಡುತ್ತೆ. ಮಣ್ಣಿನ ಭಾಗ ಕೆಳಗಿರುತ್ತೆ, ಲೋಹದ ಭಾಗ ಮೇಲಕ್ಕೆ ಬರುತ್ತೆ, ಲೋಹದ ಭಾಗ ಮೇಲಕ್ಕೆ ಬರುತ್ತೆ. ಆ ರೀತಿಯಲ್ಲಿ ಪರ್ವತದಲ್ಲಿ
ಶಿಖರ ಪ್ರಾಂತ ಏನಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಲೋಹಗಳು ಗೂಡುಗಟ್ಟುತ್ತೆ. ಇಲ್ಲಿ ಈ ಪರ್ವತಕ್ಕೆ ಸಾಮಾನ್ಯ ಗುಡಿ ಗೋಪುರಕ್ಕೆ ಸುವರ್ಣ ಕಲಶ ಮಾತ್ರ ಇದ್ದೀತು, ಇದಕ್ಕೆ ಬೆಳ್ಳಿ ಗೋಪುರ, ಬಂಗಾರದ ಗೋಪುರ, ತಾಮ್ರದ ಗೋಪುರವು ಕಲಶಗಳೆಲ್ಲ ಇವೆ. ಮೂರು ಶಿಖರಗಳಿವೆ, ವಿಶೇಷವಾಗಿರತಕ್ಕಂಥದ್ದು ತ್ರಿಶಿಖರಿ ಅಂತ ಕರಿತಾ ಇದ್ದಾರೆ. ಆ ರೀತಿಯಾಗಿ ಶಿಖರಗಳು ಇತ್ತು. ಜೊತೆಗೆ ಕೃಷ್ಣ ಎಲ್ಲಿ ನಿಂತಿದ್ದ ಅಲ್ಲಿಗೆ ನಾಲ್ಕು ಬೀದಿಗಳಾಯಿತು ಕೆಳಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತಾರೆ, ಸ್ವಾಮಿ ಎಲ್ಲಿ ನಿಲ್ಲುತ್ತಾನೋ ಅಲ್ಲಿ ಸಕಲ ತೀರ್ಥಕ್ಷೇತ್ರಗಳ ಸನ್ನಿಧಾನ. ಅದಕ್ಕೆ ದಾಸರು ಅಂತಾರೆ, ನಿನಿದ್ಧ ಠಾವಿನಲ್ಲಿ ಸಕಲ ತೀರ್ಥಕ್ಷೇತ್ರ ಅಂತ. ತೀರ್ಥಕ್ಷೇತ್ರ ಇದ್ದದ್ದಕ್ಕೆ ಅವನು ಬಂದದ್ದಲ್ಲ, ಅವನು ಇದ್ದದ್ದಕ್ಕೆ ತೀರ್ಥಕ್ಷೇತ್ರ ಆಗಿತ್ತು. ಅವನೇ ಬಂದು ಗೋವರ್ಧನ ಕಳಗತ್ತಾನು ನಿಂತರೆ ಅದು ದೇವಸ್ಥಾನವಲ್ಲದೆ ಕ್ಷೇತ್ರವಲ್ಲದೆ ಇನ್ನೇನು ಅಂತ ಕರೀತಾ ಇದ್ದಾರೆ. ಗೋವರ್ಧನ ಅದೆಷ್ಟು ಪುಣ್ಯ ಮಾಡಿಕೊಳ್ತು. ಆ ರೀತಿಯಲ್ಲಿ ತಾನೇ ಕೃಷ್ಣ ಹೊಕ್ಕ, ಆ ಪರ್ವತದ ಕೆಳಗೆ ಹೊಕ್ಕ. ಆ ಪರ್ವತ ವಿಶೇಷವಾಗಿ ಹೇಳ್ತಾ, ಸುವರ್ಣ ಶೃಂಗೈಹಿ ಕಲಶೋಪಮಾನೈಹಿ, ಅದರ ಶಿಖರಗಳು ಹೇಗಿತ್ತು ಅಂದ್ರೆ ಬಂಗಾರದ ಶಿಖರಗಳಂತೆ. ಬಂಗಾರ ಅಂದ್ರೆ ಸಾಕ್ಷಾತ್ತಾಗಿ ಬಂಗಾರವೇ ಕಾಣಿಸಲ್ಲ, ಆ ಶಿಖರದಲ್ಲಿರತಕ್ಕಂಥ ಮಣ್ಣಿನ ಭಾಗದಲ್ಲಿ ಈ ಬಂಗಾರದ ಪಾಲು ಜಾಸ್ತಿ ಇರುತ್ತೆ. ಅದಕ್ಕೆ ಸುವರ್ಣ ಶೃಂಗೈಹಿ ಕಲಶೋಪಮಾನೈಹಿ ಮೃಗಾದಿಭಿ ಕೃತ್ರಿಮ ಸನ್ನಿಭೈಶ್ಚ, ಅಲ್ಲಿ ಮೃಗಗಳೆಲ್ಲ ಇದ್ದುವಂತೆ. ಅಲ್ಲ, ಒಂದು ಗೋಪುರ ಅಂತಾದರೆ ಕಲಶ ಇರಬೇಕು, ಕಲಶದ ಮೇಲೆ ಮೃಗಗಳು ಎಲ್ಲ ನಿಂತಿರುವಂತ ಗೊಂಬೆಗಳೆಲ್ಲ ಇರಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಮಳೆ, ಆ ಪ್ರವಾಹ, ಅದು ನೋಡ್ತಾ ಆ ಬೆಟ್ಟ, ಕೃಷ್ಣನ ಕೈಯಲ್ಲಿ ದೊಡ್ಡ ಬೆಟ್ಟ, ಎಷ್ಟು ದೊಡ್ಡ ಬೆಟ್ಟ ಹೇಳ್ತಾ ಇದ್ದಾರೆ. ಆ ಬೆಟ್ಟದ ಅಡಿ ಅಳತೆ ಡಯಾಮೀಟರ್ ಅಂತ ಏನ್ ಹೇಳ್ತೀರಿ, ಅದೆಷ್ಟಿತ್ತು ಅಂದ್ರೆ 50 ಯೋಜನೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂತ ದೊಡ್ಡ ಬೆಟ್ಟವನ್ನ ಎತ್ತಿದಾಗ ಆ ಬೆಟ್ಟದ ಮೇಲಿರತಕ್ಕಂಥ ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ನೋಡ್ತಾ ಇತ್ತು. ನಂತರ ಗುಹೋಲ್ಲ ಸದ್ವಾರ ಗಣೇಶ ಸಮಂತಾತ್, ಆ ಗುಹೆಗಳೇ ದೊಡ್ಡ ದೊಡ್ಡ ದ್ವಾರಗಳಂತೆ ಇತ್ತು. ಮೃತೋ ಗಿರಿಹಿ ಗೋಪುರ ತೀವ ವಿಷ್ಣು, ಅದು ಗೋಪುರದಂತೆ ಕಾಣ್ತಾ ಇತ್ತು ದೇವರಿಗೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ ಆ ಭಗವಂತನ ವಿಶೇಷವಾಗಿರತಕ್ಕಂಥ ಸನ್ನಿಧಾನಕ್ಕೆ ಪಾತ್ರವಾಗಿದೆ ಆ ಗೋವರ್ಧನಗಿರಿ ಅಂತ ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.